ಅಧ್ಯಾಯ ಆರು. ಸೌಭರಿ ಮುನಿಯ ಅವನತಿ. ಶುಕಮುನಿಗಳು ನುಡಿದರು, ಪರೀಕ್ಷಿತ ಮಹಾರಾಜನೇ, ಅಂಬರೀಷನಿಗೆ ವಿರೂಪ, ಕೇತುಮಾನ್, ಶಂಭು ಎಂಬ ಮೂವರು ಪುತ್ರರಿದ್ದರು. ವಿರೂಪನಿಗೆ ಪುರುಷದಶ್ವನೆಂಬ ಮಗನು ಹುಟ್ಟಿದನು. ಪುರುಷದಶ್ವನಿಗೆ ರಥೀತರನೆಂಬ ಮಗನು ಜನಿಸಿದನು. ರಥೀತರನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಆತನು ತನಗೆ ಮಕ್ಕಳನ್ನು ಹುಟ್ಟಿಸಿಕೊಡುವಂತೆ ಅಂಗೀರಾ ಮಹರ್ಷಿಯನ್ನು ವಿನಂತಿಸಿಕೊಂಡನು. ಈ ಕೋರಿಕೆಯಿಂದಾಗಿ ಅಂಗೀರಾ ಮಹರ್ಷಿಯು ರಥೀತರನ ಹೆಂಡತಿಯ ಗರ್ಭದಲ್ಲಿ ಮಕ್ಕಳನ್ನು ಹುಟ್ಟಿಸಿದನು. ಈ ಎಲ್ಲ ಮಕ್ಕಳು ಬ್ರಹ್ಮವರ್ಚಸ್ವಿಗಳಾಗಿ ಹುಟ್ಟಿದರು. ರಥೀತರನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಆ ಮಕ್ಕಳೆಲ್ಲ ರಥೀತರನ ವಂಶದವರೇ ಆದರು. ಆದರೆ ಅಂಗೀರಾನ ವೀರ್ಯದಿಂದ ಜನ್ಮ ತಳೆದದ್ದರಿಂದ ಅಂಗೀರಾನ ವಂಶಕ್ಕೂ ಸೇರಿದವರಾದರು. ರಥೀತರನ ಸಂತತಿಯಲ್ಲಿ ಈ ಮಕ್ಕಳು ತುಂಬಾ ಪ್ರಮುಖರಾದರು. ಅವರ ಜನ್ಮದ ಹಿನ್ನೆಲೆಯಿಂದಾಗಿ ಅವರನ್ನು ಬ್ರಾಹ್ಮಣರೆಂದು ಪರಿಗಣಿಸಲಾಗಿತ್ತು. ಮನುವಿನ ಮಗ ಇಕ್ಷ್ವಾಕು, ಮನು ಸೀನಿದಾಗ ಅವನ ಮೂಗಿನ ಹೊರಳೆಗಳಿಂದ ಇಕ್ಷ್ವಾಕು ಹುಟ್ಟಿದನು. ಇಕ್ಷ್ವಾಕು ರಾಜನಿಗೆ 100 ಜನ ಪುತ್ರರಿದ್ದರು. ಅವರಲ್ಲಿ ವಿಕುಕ್ಷಿ, ನಿಮಿ, ದಂಡಕರು ಪ್ರಮುಖರು. 100 ಮಕ್ಕಳಲ್ಲಿ 25 ಜನರು ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ನಡುವೆ ಇರುವ ಆರ್ಯಾವರ್ತದ ಪಶ್ಚಿಮ ಭಾಗದಲ್ಲಿ ರಾಜರಾದರು. ಇತರ 25 ಪುತ್ರರು ಆರ್ಯಾವರ್ತದ ಪೂರ್ವ ಭಾಗದಲ್ಲಿ ರಾಜರಾದರು. 3 ಪ್ರಮುಖ ಪುತ್ರರು ಮಧ್ಯದಲ್ಲಿ ರಾಜರಾದರು. ಉಳಿದ ಮಕ್ಕಳು ಇತರ ನಾನಾ ಪ್ರದೇಶಗಳಲ್ಲಿ ರಾಜರಾದರು. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳುಗಳಲ್ಲಿ ಪಿತೃಗಳಿಗೆ ನೀಡುವ ಪಿಂಡ ಪ್ರದಾನವನ್ನು ಅಷ್ಟಕ ಶ್ರಾದ್ಧ ಎಂದು ಕರೆಯಲಾಗಿದೆ. ಆ ಮಾಸಗಳ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದವನ್ನು ಆಚರಿಸಲಾಗುವುದು. ಇಕ್ಷ್ವಾಕು ಮಹಾರಾಜನು ಆ ಶ್ರಾದ್ದವನ್ನು ಆಚರಿಸುತ್ತಿದ್ದನು. ಆಗ ಅವನು ಬೇಗ ಕಾಡಿಗೆ ಹೋಗಿ ಶುಚಿಯಾದ ಮಾಂಸವನ್ನು ತರುವಂತೆ ವಿಕುಕ್ಷಿಗೆ ಆಜ್ಞೆ ಮಾಡಿದನು. ಆ ಬಳಿಕ ಇಕ್ಷ್ವಾಕು ಪುತ್ರನಾದ ವಿಕುಕ್ಷಿಯು ಕಾಡಿಗೆ ಹೋದನು. ಪಿಂಡ ಪ್ರದಾನಕ್ಕೆ ಯೋಗ್ಯವಾದ ಅನೇಕ ಪ್ರಾಣಿಗಳನ್ನು ಕೊಂದನು. ಆತ ತುಂಬ ದಣಿದನು. ಹಸಿವೆಯಿಂದ ಆತನಿಗೆ ಮರೆವು ಮುಸುಕಿತು. ಆತ ಕೊಂದ ಒಂದು ಮೊಲವನ್ನೇ ತಿಂದನು. ವಿಕುಕ್ಷಿಯು ತಿಂದು ಮಿಕ್ಕಿದ ಮಾಂಸವನ್ನು ಇಕ್ಷ್ವಾಕು ರಾಜನಿಗೆ ಅರ್ಪಿಸಿದನು. ಅವನು ಅದನ್ನು ಪ್ರೋಕ್ಷಿಸಲೆಂದು ವಸಿಷ್ಠರಿಗೆ ನೀಡಿದನು. ಆದರೆ ಮಾಂಸದ ಒಂದು ಭಾಗವನ್ನು ವಿಕುಕ್ಷಿಯು ಆಗಲೇ ಸ್ವೀಕರಿಸಿರುವನೆಂದು ವಸಿಷ್ಠರಿಗೆ ಕೂಡಲೇ ತಿಳಿದು ಹೋಯಿತು. ಆದ್ದರಿಂದ ಅದು ಶ್ರಾದ್ದಾಚರಣೆಗೆ ತಕ್ಕುದಲ್ಲವೆಂದು ಅವರು ಹೇಳಿದರು. ವಸಿಷ್ಠರು ಇಕ್ಷ್ವಾಕು ರಾಜನಿಗೆ ಈ ಸಂಗತಿಯನ್ನು ಅರುಗಿದಾಗ ತನ್ನ ಮಗ ವಿಕುಕ್ಷಿ ಏನು ಮಾಡಿದನೆಂಬುದು ಅವನಿಗೆ ಗೊತ್ತಾಯಿತು. ಅವನು ತುಂಬಾ ಕೋಪಗೊಂಡನು. ವಿಕುಕ್ಷಿಯು ನಿಯಾಮಕ ತತ್ವವನ್ನು ಉಲ್ಲಂಘಿಸಿದ್ದನು. ಆದ್ದರಿಂದ ದೇಶವನ್ನು ಬಿಟ್ಟು ಹೋಗುವಂತೆ ರಾಜನು ಅವನಿಗೆ ಆಜ್ಞೆ ಮಾಡಿದನು. ಪರಾತ್ಪರ ಸತ್ಯವನ್ನು ಕುರಿತು ಪ್ರವಚನ ನೀಡಿದ ಶ್ರೇಷ್ಠ ವಿದ್ವಾಂಸ ಬ್ರಾಹ್ಮಣರಾದ ವಸಿಷ್ಠರ ಉಪದೇಶದಿಂದ ಇಕ್ಷ್ವಾಕುವು ವಿರಕ್ತನಾದನು. ಯೋಗಿಗೆ ತಕ್ಕುದಾದ ಆಚರಣೆಯಿಂದ ಅವನು ಐಹಿಕ ದೇಹವನ್ನು ತ್ಯಜಿಸಿ ನಿಜಕ್ಕೂ ಪರಮ ಪರಿಪೂರ್ಣತೆಯನ್ನು ಸಾಧಿಸಿದನು. ತಂದೆ ತೀರಿದ ಬಳಿಕ ವಿಕುಕ್ಷಿಯು ರಾಜ್ಯಕ್ಕೆ ಮರಳಿ ಬಂದನು. ತಾನೇ ರಾಜನಾಗಿ ಭೂಲೋಕವನ್ನು ಆಳಿದನು. ದೇವೋತ್ತಮ ಪರಮ ಪುರುಷನನ್ನು ತೃಪ್ತಿಗೊಳಿಸಲು ನಾನಾ ಯಾಗಗಳನ್ನು ಮಾಡಿದನು. ಅವನು ಮುಂದೆ ಶಶಾದನೆಂದೇ ಪ್ರಖ್ಯಾತನಾದನು. ಶಶಾದನ ಮಗ ಪುರಂಜಯ. ಅವನಿಗೆ ಇಂದ್ರವಾಹ, ಕಕುತ್ಸ್ಥ ಎಂಬ ಹೆಸರುಗಳು ಇದ್ದವು. ಅವನು ವಿಭಿನ್ನ ಕರ್ಮಕ್ಕನುಗುಣವಾಗಿ ವಿಭಿನ್ನ ಹೆಸರುಗಳನ್ನು ಹೇಗೆ ಪಡೆದನೆಂದು ಹೇಳುತ್ತೇನೆ ಕೇಳು. ಹಿಂದೆ ದೇವತೆಗಳಿಗೂ ದಾನವರಿಗೂ ವಿನಾಶಕಾರಿ ಯುದ್ಧ ಸಂಭವಿಸಿತ್ತು. ದೇವತೆಗಳು ಸೋತು ಹೋದರು. ಪುರಂಜಯನ ಸಹಾಯ ಪಡೆದು ಅವರು ದಾನವರನ್ನು ಗೆದ್ದರು. ಆದ್ದರಿಂದ ಈ ನಾಯಕನಿಗೆ ಪುರಂಜಯ ದಾನವರ ಪುರವನ್ನು ಜಯಿಸಿದವನು ಎಂದು ಹೆಸರಾಯಿತು. ಇಂದ್ರನು ತನ್ನ ವಾಹನವಾಗಬೇಕೆಂಬ ನಿಬಂಧನೆಯ ಮೇರೆಗೆ ಪುರಂಜಯನು ದಾನವರನ್ನು ಸಂಹರಿಸಲು ಒಪ್ಪಿಕೊಂಡನು. ಗರ್ವದಿಂದ ಇಂದ್ರನು ಈ ಪ್ರಸ್ತಾವವನ್ನು ಒಪ್ಪಿಕೊಳ್ಳಲಿಲ್ಲ. ಆದರೆ ಮುಂದೆ ಪರಮಪ್ರಭುವಿನ ಅಪ್ಪಣೆಯ ಮೇರೆಗೆ ಇಂದ್ರನು ಸಮ್ಮತಿಸಬೇಕಾಯಿತು. ಅವನು ಪುರಂಜಯನಿಗೆ ಮಹಾವೃಷಭ ರೂಪದ ವಾಹನವಾದನು. ಸುರಕ್ಷಿತವಾದ ರಕ್ಷಾ ಕವಚವನ್ನು ತೊಟ್ಟು ಯುದ್ಧವನ್ನು ಬಯಸಿ ಪುರಂಜಯನು ದಿವ್ಯ ಧನುಸ್ಸನ್ನು ಹರಿತವಾದ ಬಾಣಗಳನ್ನು ಕೈಗೆತ್ತಿಕೊಂಡನು. ದೇವತೆಗಳು ಅವನನ್ನು ಸ್ತುತಿಸುತ್ತಿದ್ದರು. ಅವನು ವೃಷಭದ ಇಂದ್ರ ಬೆನ್ನೇರಿ ಅದರ ಹರಡಿ ಇಣಿಯ ಮೇಲೆ ಕುಳಿತನು. ಹಾಗಾಗಿ ಅವನಿಗೆ ಕಕುತ್ಸ್ಥನೆಂದು ಹೆಸರಾಯಿತು. ಪರಮಾತ್ಮನು ಪರಮಪುರುಷನು ಆದ ಭಗವಾನ್ ವಿಷ್ಣುವಿನಿಂದ ಅಧಿಕಾರ ಪಡೆದು ಪುರಂಜಯನು ಮಹಾವೃಷಭದ ಮೇಲೆ ಕುಳಿತನು. ಆದ್ದರಿಂದ ಅವನಿಗೆ ಇಂದ್ರವಾಹನೆಂದು ಹೆಸರಾಯಿತು. ದೇವತೆಗಳು ಅವನನ್ನು ಸುತ್ತುವರಿದಿದ್ದರು. ಆತನು ದಾನವರಪುರದ ಪಶ್ಚಿಮ ಭಾಗದಲ್ಲಿ ದಾಳಿ ಮಾಡಿದನು. ದಾನವರಿಗೂ ಪುರಂಜಯನಿಗೂ ಭೀಕರ ಯುದ್ಧ ನಡೆಯಿತು. ನಿಜಕ್ಕೂ ರೋಮಾಂಚನವಾಗುವಷ್ಟು ಭೀಕರವಾಗಿತ್ತು. ತನಗೆ ಎದುರಾಗಿ ಬರುವ ದಾನವರನ್ನೆಲ್ಲ ಪುರಂಜಯನು ತನ್ನ ಬಾಣಗಳಿಂದ ಕೂಡಲೇ ಯಮಸದನಕ್ಕೆ ಅಟ್ಟುತ್ತಿದ್ದನು. ಇಂದ್ರವಾಹನ ಉಜ್ವಲವಾದ ಬಾಣಗಳು ಯುಗಾಂತ್ಯದ ಪ್ರಳಯಾಗ್ನಿಯ ಜ್ವಾಲೆಗಳನ್ನು ಹೋಲುತ್ತಿದ್ದವು. ಸೈನ್ಯವು ಹತವಾಗಲು ಬದುಕುಳಿದ ದಾನವರು ಜೀವರಕ್ಷಣೆಗಾಗಿ ತಮ್ಮ ತಮ್ಮ ಮನೆಗಳಿಗೆ ವೇಗವಾಗಿ ಪಲಾಯನಗೈದರು. ವೈರಿಗಳನ್ನು ಗೆದ್ದ ಬಳಿಕ ರಾಜರ್ಷಿಯಾದ ಪುರಂಜಯನು ವೈರಿಗಳ ಹೆಂಡಿರನ್ನು ಸಕಲ ಸಂಪತ್ತುಗಳನ್ನು ವಜ್ರಪಾಣಿಯಾದ ಇಂದ್ರನಿಗೆ ಒಪ್ಪಿಸಿದನು. ಇದಕ್ಕಾಗಿಯೇ ಆತ ಪುರಂಜಯನೆಂದು ಪ್ರಖ್ಯಾತನಾದನು. ಹೀಗೆ ಪುರಂಜಯನು ತನ್ನ ವಿವಿಧ ಕಾರ್ಯಗಳಿಂದಾಗಿ ವಿವಿಧ ಹೆಸರುಗಳನ್ನು ಹೊಂದಿದ್ದನು. ಪುರಂಜಯನ ಮಗ ಅನೇನ, ಅನೇನಾನ ಮಗ ಪೃಥು, ಪೃಥುವಿನ ಮಗ ವಿಶ್ವಗಂಧಿ, ವಿಶ್ವಗಂಧಿಯ ಮಗ ಚಂದ್ರ, ಚಂದ್ರನ ಮಗ ಯುವನಾಶ್ವ, ಯುವನಾಶ್ವನ ಮಗ ಶ್ರಾವಸ್ತ. ಆತನು ಶ್ರಾವಸ್ತಿನಗರವನ್ನು ನಿರ್ಮಿಸಿದ್ದನು. ಶ್ರಾವಸ್ತನ ಮಗ ಬೃಹದಶ್ವ, ಅವನ ಮಗ ಕುವಲಯಾಶ್ವ. ಹೀಗೆ ಆ ಸಂತತಿ ಬೆಳೆಯಿತು. ಮಹಾಬಲಶಾಲಿಯಾದ ಕುವಲಯಾಶ್ವನು ಉತಂಕ ಋಷಿಯನ್ನು ತೃಪ್ತಿಪಡಿಸಲು ಧುಂಧು ಎಂಬ ಅಸುರರನ್ನು ಕೊಂದನು. ಅವನು ತನ್ನ 21,000 ಪುತ್ರರೊಂದಿಗೆ ಈ ಕಾರ್ಯವನ್ನೆಸಗಿದನು. ಪರೀಕ್ಷಿತ ಮಹಾರಾಜನೇ, ಇದರಿಂದಾಗಿ ಕುವಲಯಾಶ್ವನು ಧುಂಧುಮಾರ, ಧುಂಧುವನ್ನು ಕೊಂದವನು ಎಂದು ಪ್ರಖ್ಯಾತನಾದನು. ಮೂವರನ್ನುಳಿದು ಮಿಕ್ಕ ಎಲ್ಲ ಮಕ್ಕಳು ಧುಂಧುವಿನ ಬಾಯಿಯಿಂದ ಹೊರಬಿದ್ದ ಬೆಂಕಿಯಲ್ಲಿ ಬೆಂದು ಬೂದಿಯಾದರು. ದೃಢಾಶ್ವ, ಕಪಿಲಾಶ್ವ, ಭದ್ರಾಶ್ವರೇ ಬದುಕಿ ಉಳಿದವರು. ದೃಢಾಶ್ವನ ಮಗ ಹರಿಯಶ್ವ, ಅವನ ಮಗನಿಗೆ ನಿಕುಂಭ ಎಂದು ಹೆಸರು. ನಿಕುಂಭನ ಮಗ ಬಹುಲಾಶ್ವ, ಬಹುಲಾಶ್ವನ ಮಗ ಕೃಶಾಶ್ವ, ಕೃಶಾಶ್ವನ ಮಗ ಸೇನಜಿತ್, ಸೇನಜಿತ್ನ ಮಗ ಯುವನಾಶ್ವ. ಯುವನಾಶ್ವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅವನು ಕುಟುಂಬ ಜೀವನದಿಂದ ನಿವೃತ್ತನಾಗಿ ಕಾಡಿಗೆ ಹೋದನು. ಯುವನಾಶ್ವನು ನೂರು ಜನ ಪತ್ನಿಯರೊಂದಿಗೆ ಕಾಡಿಗೇನೋ ಹೋದನು. ಅವರೆಲ್ಲ ತುಂಬ ವಿಷಣ್ಣರಾಗಿದ್ದರು. ಕಾಡಿನಲ್ಲಿ ತುಂಬ ಕೃಪಾಳುಗಳಾದ ಋಷಿಗಳಿದ್ದರು. ಅವರು ತುಂಬ ಜಾಗರೂಕತೆಯಿಂದ ಗಮನವಿಟ್ಟು ಇಂದ್ರಯಜ್ಞವನ್ನು ಆಚರಿಸಿದರು. ಅದರಿಂದ ರಾಜನಿಗೆ ಮಕ್ಕಳಾಗಬಹುದಿತ್ತು. ಒಂದು ರಾತ್ರಿ ರಾಜನಿಗೆ ತುಂಬ ಬಾಯಾರಿಕೆಯಾಯಿತು. ಅವನು ಯಜ್ಞ ಸದನವನ್ನು ಹೊಕ್ಕನು. ಅಲ್ಲಿ ಎಲ್ಲ ಬ್ರಾಹ್ಮಣರು ಮಲಗಿರುವುದನ್ನು ಕಂಡು ಅಲ್ಲಿದ್ದ ಮಂತ್ರಪೂತವಾದ ಜಲವನ್ನು ಕುಡಿದನು. ಆ ನೀರನ್ನು ಅವನ ಹೆಂಡತಿ ಕುಡಿಯಬೇಕಾಗಿತ್ತು. ಬ್ರಾಹ್ಮಣರು ಹಾಸಿಗೆಯಿಂದ ಎದ್ದಾಗ ಜಲಕುಂಭ ಬರಿದಾಗಿರುವುದನ್ನು ಕಂಡರು. ಪುತ್ರ ಪ್ರಾಪ್ತಿಗಾಗಿಯೇ ಇಟ್ಟ ನೀರನ್ನು ಯಾರು ಕುಡಿದರೆಂದು ಅವರು ವಿಚಾರಿಸಿದರು. ಪರಮ ನಿಯಾಮಕನ ಪ್ರಭಾವದಿಂದ ರಾಜನೇ ಆ ನೀರನ್ನು ಕುಡಿದನೆಂದು ಅವರಿಗೆ ತಿಳಿಯಿತು. ಆಗ ಅವರೆಲ್ಲ ಉದ್ಗರಿಸಿದರು, ಅಬ್ಬಾ, ದೈವ ಬಲವೇ ನಿಜವಾದ ಬಲ. ಆ ಪರಮಶಕ್ತಿಗೆ ವಿರುದ್ಧವಾಗಿ ಯಾರು ಹೋಗಲಾರರು. ಈ ರೀತಿ ಅವರು ಭಗವಂತನಿಗೆ ಆದರಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿದರು. ಆ ಬಳಿಕ ಕಾಲಾಂತರದಲ್ಲಿ ಯುವನಾಶ್ವರಾಜನ ಉದರದ ಬಲಭಾಗದಿಂದ ಒಬ್ಬ ಮಗನು ಜನಿಸಿದನು. ಅವನಲ್ಲಿ ಶಕ್ತಿ ಸಂಪನ್ನ ರಾಜನ ಎಲ್ಲ ಉತ್ತಮ ಕುರುಹುಗಳೂ ಇದ್ದವು. ಆ ಮಗು ಎದೆಯ ಹಾಲಿಗಾಗಿ ತುಂಬ ಅಳುತ್ತಿತ್ತು. ಬ್ರಾಹ್ಮಣರೆಲ್ಲ ತುಂಬ ಬೇಸರ ಮಾಡಿಕೊಂಡರು. ಈ ಮಗುವಿನ ಬಗ್ಗೆ ಯಾರು ಕಾಳಜಿ ವಹಿಸುವರು ಎಂದು ಅವರು ಕೇಳಿದರು. ಆಗ ಆ ಯಜ್ಞದಲ್ಲಿ ಆರಾಧಿತನಾದ ಇಂದ್ರನು ಬಂದು ಮಗುವನ್ನು ಸಂತೈಸಿದನು. ಅಳಬೇಡ ಎಂದು ನುಡಿದನು. ಇಂದ್ರನು ತನ್ನ ತೋರು ಬೆರಳನ್ನು ಆ ಮಗುವಿನ ಬಾಯಿಯಲ್ಲಿ ಇಟ್ಟು ಹೇಳಿದನು, ನೀನು ನನ್ನನ್ನು ಕುಡಿಯಬಹುದು. ಆ ಮಗುವಿನ ತಂದೆಯಾದ ಯುವನಾಶ್ವನು ಬ್ರಾಹ್ಮಣರ ಅನುಗ್ರಹದಿಂದಾಗಿ ಸಾವಿಗೀಡಾಗಲಿಲ್ಲ. ಈ ಘಟನೆಯ ಅನಂತರ ಆತ ಘೋರ ತಪಸ್ಸನ್ನು ಆಚರಿಸಿದನು. ಅದೇ ಸ್ಥಳದಲ್ಲೇ ಪರಿಪೂರ್ಣತೆಯನ್ನು ಪಡೆದನು. ಯುವನಾಶ್ವನ ಮಗನಾದ ಮಾಂಧಾತನು ಉದ್ವಿಗ್ನತೆಯನ್ನುಂಟು ಮಾಡಿದ್ದ ರಾವಣ ಹಾಗೂ ಇತರ ಕಳ್ಳ ಕಾಕರಿಗೆ ಭಯ ಹುಟ್ಟಿಸಿದ್ದನು. ಪರೀಕ್ಷಿತ ರಾಜನೇ ಅವರೆಲ್ಲ ಅವನಿಗೆ ಹೆದರಿದ್ದರಿಂದ ಯುವನಾಶ್ವನ ಮಗನಿಗೆ ತ್ರಸದ್ದಸ್ಯು ಎಂದು ಹೆಸರಾಯಿತು. ಈ ಹೆಸರಿಟ್ಟವನು ದೇವೇಂದ್ರ. ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಯುವನಾಶ್ವನು ತುಂಬ ಬಲಶಾಲಿಯಾಗಿದ್ದನು. ಏಳು ದ್ವೀಪಗಳನ್ನು ಒಳಗೊಂಡ ಇಡೀ ಭೂಮಂಡಲವನ್ನು ಚಕ್ರವರ್ತಿಯಾಗಿ ಆಳಿದನು. ಅಲ್ಲಿ ಎರಡನೆಯ ರಾಜನಿರಲಿಲ್ಲ. ದೇವೋತ್ತಮ ಪರಮಪುರುಷನು ಮಂಗಲಕರ ಮಹಾಯಜ್ಞಾಂಶಗಳಿಂದ ಭಿನ್ನನಲ್ಲ. ಯಜ್ಞ ದ್ರವ್ಯ, ವೇದ ಮಂತ್ರಗಳ ಪಠನ, ಯಜ್ಞ ವಿಧಿ, ಯಜಮಾನ, ಋತ್ವಿಜ, ಯಜ್ಞ ಫಲ, ಯಜ್ಞ ದೇಶ, ಯಜ್ಞ ಕಾಲ, ಇವು ಯಜ್ಞಾಂಶಗಳು. ಆತ್ಮ ಸಾಕ್ಷಾತ್ಕಾರದ ತತ್ವಗಳನ್ನು ತಿಳಿದು ಮಾಂಧಾತನು ದೇವೋತ್ತಮ ಪರಮಪುರುಷನು ಸರ್ವ ದೇವಮಯನು ಭಗವಾನ್ ವಿಷ್ಣುವು ಆದ ಅಲೌಕಿಕವಾಗಿರುವ ಪರಮಾತ್ಮನನ್ನು ಆರಾಧಿಸಿದನು. ಅವನು ಬ್ರಾಹ್ಮಣರಿಗೆ ಹೇರಳವಾಗಿ ದಾನ ಮಾಡಿದನು. ಹೀಗೆ ಅವನು ಭಗವಂತನನ್ನು ಆರಾಧಿಸಲು ಯಜ್ಞವನ್ನು ಆಚರಿಸಿದನು. ಸೂರ್ಯನು ಪ್ರಖರವಾಗಿ ಹೊಳೆಯುತ್ತಾ ದಿಗಂತದಲ್ಲಿ ಉದಯಿಸುವಲ್ಲಿಂದ ಅಸ್ತಂಗತನಾಗುವವರೆಗಿನ ಎಲ್ಲ ಸ್ಥಳಗಳೂ ಯುವನಾಶ್ವನ ಮಗನೂ ಮಹಿಮಾನ್ವಿತನೂ ಆದ ಮಾಂಧಾತನ ಸ್ವಾಧೀನದಲ್ಲಿದ್ದವು. ಬಿಂದುಮತಿ ಶಶಬಿಂದುವಿನ ಮಗಳು. ಅವಳಲ್ಲಿ ಮಾಂಧಾತನು ಮೂರು ಸುತರನ್ನು ಪಡೆದನು. ಪುರುಕುತ್ಸ, ಅಂಬರೀಷ, ಮುಚುಕುಂದರೆ ಆ ಮೂವರು ಮಕ್ಕಳು. ಮುಚುಕುಂದನು ಮಹಾಯೋಗಿ. ಈ ಮೂವರು ಸೋದರರಿಗೆ 50 ಸೋದರಿಯರಿದ್ದರು. ಅವರೆಲ್ಲರೂ ಮಹರ್ಷಿ ಸೌಭರಿಯನ್ನು ಮದುವೆಯಾಗಿದ್ದರು. ಸೌಭರಿ ಋಷಿಯು ಯಮುನಾ ನದಿಯ ಮಡುವಿನಲ್ಲಿ ಮುಳುಗಿ ತಪೋಮಗ್ನನಾಗಿದ್ದನು. ಆಗ ಅವನು ಮೀನಿನ ಜೋಡಿಯೊಂದು ಮೈಥುನದಲ್ಲಿ ಮಗ್ನವಾದದ್ದನ್ನು ಕಂಡನು. ಹೀಗೆ ಅವನು ಸುರತ ಸಂಪ್ರೀತಿಯನ್ನು ಗ್ರಹಿಸಿದನು. ಆ ಕಾಮನೆಯಿಂದ ಪ್ರೇರಿತನಾಗಿ ಅವನು ರಾಜನಾದ ಮಾಂಧಾತನಿದ್ದಲ್ಲಿಗೆ ಹೋದನು. ರಾಜಕುಮಾರಿಯರಲ್ಲಿ ಒಬ್ಬಳನ್ನು ಬೇಡಿದನು. ಈ ಬೇಡಿಕೆಗೆ ಉತ್ತರವಾಗಿ ರಾಜನು ಹೇಳಿದನು, ಬ್ರಾಹ್ಮಣನೇ, ನನ್ನ ಹೆಣ್ಣು ಮಕ್ಕಳು ಅವರ ಇಷ್ಟಕ್ಕೆ ತಕ್ಕಂತೆ ಗಂಡನನ್ನು ಆಯ್ದುಕೊಳ್ಳಲಿ. ಸೌಭರಿ ಮುನಿ ಯೋಚಿಸಿದ, ನಾನು ಮುಪ್ಪಿನಿಂದಾಗಿ ದುರ್ಬಲನಾಗಿದ್ದೇನೆ. ನನ್ನ ಕೂದಲು ಹಣ್ಣಾಗಿದೆ, ಚರ್ಮ ಸುಕ್ಕುಗಟ್ಟಿದೆ, ತಲೆ ಸದಾ ಕಂಪಿಸುತ್ತದೆ. ಮೇಲಾಗಿ ನಾನೊಬ್ಬ ಯೋಗಿ, ಆದ್ದರಿಂದ ಲಲನೆಯರು ನನ್ನನ್ನು ಮೆಚ್ಚಲಾರರು. ರಾಜನು ನನ್ನನ್ನು ಹೀಗೆ ತಿರಸ್ಕರಿಸಿದ್ದರಿಂದ ಸುರ ನಾರಿಯರು ಬಯಸುವ ರೀತಿಯಲ್ಲಿ ನನ್ನ ಮೈಯನ್ನು ಮಾಟಗೊಳಿಸುವೆನು. ಅಂದ ಮೇಲೆ ಈ ಲೋಕದ ರಾಜಸುತೆಯರು ಮೆಚ್ಚದೇ ಇದ್ದಾರೆಯೇ? ಆ ಬಳಿಕ ಸೌಭರಿ ಮುನಿಯು ಒಳ್ಳೆ ನವತರುಣನಾದನು, ಸುಂದರ ಪುರುಷನಾದನು. ಆಗ ದೂತನು ಅವನನ್ನು ಅರಮನೆಯ ಅಂತಃಪುರಕ್ಕೆ ಕರೆದೊಯ್ದನು. ಅದು ಅತ್ಯಂತ ಸಮೃದ್ಧವಾಗಿತ್ತು. ಎಲ್ಲ 50 ರಾಜಕುಮಾರಿಯರು ಅವನೊಬ್ಬನನ್ನೇ ಮದುವೆಯಾದರು. ಆ ಬಳಿಕ ಸೌಭರಿ ಮುನಿಯ ಆಕರ್ಷಣೆಗೆ ಒಳಗಾಗಿ ಆ ರಾಜಕುಮಾರಿಯರು ಸೋದರ ಸಂಬಂಧವನ್ನೇ ಕಡೆಗಣಿಸಿದ್ದರು. ಇವನು ನನಗೆ ಮಾತ್ರ ತಕ್ಕವನು, ನಿಮಗಲ್ಲ ಎಂದು ಪರಸ್ಪರ ಕಚ್ಚಾಡುತ್ತಿದ್ದರು. ಇದರಿಂದ ಅಲ್ಲಿ ಭಾರೀ ಭಿನ್ನಾಭಿಪ್ರಾಯ ತಲೆದೋರಿತ್ತು. ಸೌಭರಿ ಮುನಿಯು ಮಂತ್ರಗಳನ್ನು ಪರಿಪೂರ್ಣವಾಗಿ ಪಠಿಸುವುದರಲ್ಲಿ ಪರಿಣತನಾದನು. ತನ್ನ ಘೋರ ತಪಶ್ಚರ್ಯೆಯ ಫಲವಾಗಿ ಸಮೃದ್ಧ ಸದನವನ್ನು ಪಡೆದನು. ಅಲ್ಲಿ ಉಡುಗೆಗಳು ತೊಡುಗೆಗಳು ಇದ್ದವು. ಚೆನ್ನಾಗಿ ಬಟ್ಟೆ ತೊಟ್ಟು ಅಲಂಕರಿಸಿಕೊಂಡ ಸೇವಕಿಯರು ಸೇವಕರು ಇದ್ದರು. ನಾನಾ ಬಗೆಯ ಉದ್ಯಾನಗಳು, ನಿರ್ಮಲ ಜಲದ ಸರೋವರಗಳು, ಹೂ ತೋಟಗಳು ಇದ್ದವು. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳು ಪರಿಮಳ ಬೀರಿದ್ದವು. ಹಕ್ಕಿಗಳು ನಲಿಯುತ್ತಿದ್ದವು, ದುಂಬಿಗಳು ಝೇಂಕಾರ ಮಾಡುತ್ತಿದ್ದವು. ವೃತ್ತಿನಿರತ ಗಾಯಕರು ನೆರೆದಿದ್ದರು. ಸೌಭರಿ ಮುನಿಯ ಸದನದಲ್ಲಿ ಮೃದು ತಲ್ಪಗಳು, ಸುಖಾಸನಗಳು, ಆಭರಣಗಳು, ಸ್ನಾನಗ್ರಹಗಳು ಸಮೃದ್ಧವಾಗಿದ್ದವು. ನಾನಾ ಬಗೆಯ ಗಂಧಾನುಲೇಪನಗಳು, ಹೂಮಾಲೆಗಳು, ರುಚಿಕರ ಖಾದ್ಯಗಳು ಇದ್ದವು. ಹೀಗೆ ಸಮೃದ್ಧ ಪರಿಕರಗಳ ಮಧ್ಯೆ ಮುನಿಯು ತನ್ನ ಹೆಂಡಿರ ಗುಂಪಿನೊಂದಿಗೆ ಸಂಸಾರ ವ್ಯವಹಾರದಲ್ಲಿ ನಿರತನಾಗಿದ್ದನು. ಸಪ್ತದ್ವೀಪಗಳ ಅಖಂಡ ಭೂಮಂಡಲದ ರಾಜನಾದ ಮಾಂಧಾತನು ಸೌಭರಿ ಮುನಿಯ ಗೃಹ ಸಮೃದ್ಧಿಯನ್ನು ಕಂಡು ಬೆಕ್ಕಸ ಬೆರಗಾದನು. ತಾನು ಇಡೀ ಜಗದ ಚಕ್ರವರ್ತಿ ಎಂಬ ಒಣ ಜಂಭವನ್ನು ಬಿಟ್ಟು ಬಿಟ್ಟನು. ಈ ರೀತಿ ಸೌಭರಿ ಮುನಿಯು ಈ ಲೌಕಿಕ ಪ್ರಪಂಚದಲ್ಲಿ ಇಂದ್ರಿಯ ಸುಖವನ್ನು ಅನುಭೋಗಿಸಿದನು. ಆದರೆ ಅವನು ತೃಪ್ತನಾಗಲೇ ಇಲ್ಲ. ಹೇಗೆಂದರೆ ನಿರಂತರವಾಗಿ ಸುರಿಯುವ ಆಜ್ಯಧಾರೆ ಅಗ್ನಿಯನ್ನು ಎಂದಿಗೂ ಆರಿಸಲಾರದು. ಆ ಬಳಿಕ ಮಂತ್ರ ಪಠನದಲ್ಲಿ ಪರಿಣತನಾದ ಸೌಭರಿ ಮುನಿಯು ಒಂದು ದಿನ ನಿರ್ಜನ ಪ್ರದೇಶದಲ್ಲಿ ಕುಳಿತಿದ್ದನು. ಆಗ ತನ್ನ ಪತನಕ್ಕೆ ಕಾರಣವನ್ನು ಯೋಚಿಸುತ್ತಿದ್ದನು. ಮೀನುಗಳ ಮೈಥುನ ಕ್ರಿಯೆಯನ್ನು ಹತ್ತಿರದಿಂದ ಕಂಡಿದ್ದೇ ಅವನ ಪತನಕ್ಕೆ ಕಾರಣವಾಗಿತ್ತು. ಅಯ್ಯೋ, ಮಡುವಿನ ಆಳದಲ್ಲಿ ತಪಸ್ಸು ಮಾಡುತ್ತಿದ್ದೆ. ಸಾಧು ಪುರುಷರು ರೂಢಿಸಿದ್ದ ವಿಧಿ ನಿಯಮಗಳನ್ನು ಪಾಲಿಸಿದ್ದೆ. ಆದರೂ ನನ್ನ ದೀರ್ಘ ತಪಶ್ಚರ್ಯೆಯ ಫಲವನ್ನು ಕಳೆದುಕೊಂಡೆ. ಮೀನುಗಳ ಮೈಥುನದಲ್ಲಿ ಗಮನವಿಟ್ಟಿದ್ದೆ ಅದಕ್ಕೆ ಕಾರಣ. ಪ್ರತಿಯೊಬ್ಬನೂ ಈ ಪತನವನ್ನು ಗಮನಿಸಲಿ, ಅದರಿಂದ ಪಾಠ ಕಲಿಯಲಿ. ಐಹಿಕ ಬಂಧನದಿಂದ ಮುಕ್ತಿಯನ್ನು ಬಯಸುವವನು ಕಾಮಜೀವನದಲ್ಲಿ ಆಸಕ್ತರಾದವರ ಒಡನಾಟವನ್ನು ತ್ಯಜಿಸಬೇಕು. ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಪ್ರಚೋದಿಸಬಾರದು. ನೋಡುವುದರಲ್ಲಿ, ಕೇಳುವುದರಲ್ಲಿ, ಮಾತನಾಡುವುದರಲ್ಲಿ, ವಿಹಾರ ಮಾಡುವುದರಲ್ಲಿ ಮುಂತಾಗಿ ಸದಾ ನಿರ್ಜನ ಪ್ರದೇಶದಲ್ಲಿ ನೆಲೆಸಬೇಕು. ಅನಂತರಾದ ದೇವೋತ್ತಮ ಪರಮಪುರುಷನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಸ್ಥಿರಗೊಳಿಸಬೇಕು. ಸಂಗ ಮಾಡಲು ಬಯಸಿದ್ದೇ ಆದಲ್ಲಿ ಸಮಾನ ಮನಸ್ಕರ ಸಂಗ ಮಾಡಬೇಕು. ಮೊದಲು ನಾನು ಏಕಾಂಗಿ ಆಗಿದ್ದೆ, ಯೋಗ ತಪಸ್ಯೆಯಲ್ಲಿ ಮಗ್ನನಾಗಿದ್ದೆ. ಆದರೆ ಮುಂದೆ ಮೀನುಗಳ ಮೈಥುನವನ್ನು ಹತ್ತಿರದಿಂದ ಗಮನಿಸಿ ನಾನೂ ಮದುವೆಯಾಗಲು ಬಯಸಿದೆ. ಆ ಬಳಿಕ ನಾನು 50 ಹೆಂಡಂದಿರಿಗೆ ಗಂಡನಾದೆ. ಒಬ್ಬೊಬ್ಬಳಲ್ಲೂ 100 ಮಕ್ಕಳನ್ನು ಪಡೆದೆ. ಹೀಗೆ ನನ್ನ ಕುಟುಂಬದಲ್ಲಿ 5,000 ಸದಸ್ಯರು ಹೆಚ್ಚಿದರು. ಐಹಿಕ ತ್ರಿಗುಣಗಳ ಪ್ರಭಾವದಿಂದ ನಾನು ಪತಿತನಾದೆ. ಸಾಂಸಾರಿಕ ಬದುಕಿನಲ್ಲಿ ನಾನು ಸುಖಿಯಾಗುವೆನೆಂದು ಬಗೆದೆ. ಹೀಗೆ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ನನ್ನ ಪ್ರಾಪಂಚಿಕ ಅನುಭೋಗದ ಬಯಕೆಗೆ ಕೊನೆಯೇ ಇಲ್ಲ. ಹೀಗೆ ಅವನು ಸ್ವಲ್ಪ ಕಾಲ ಸಂಸಾರ ವ್ಯವಹಾರದಲ್ಲಿ ತನ್ನ ಬದುಕನ್ನು ಕಳೆದನು. ಆ ಬಳಿಕ ಐಹಿಕ ಅನುಭೋಗದಲ್ಲಿ ಅನಾಸಕ್ತನಾದನು. ಲೌಕಿಕ ಸಂಘವನ್ನು ತ್ಯಜಿಸಲು ಅವನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೋದನು. ಆತನಲ್ಲಿ ದೃಢ ನಿಷ್ಠೆಯುಳ್ಳ ಪತ್ನಿಯರು ಅವನನ್ನು ಹಿಂಬಾಲಿಸಿದರು. ಅವರಿಗೆ ತಮ್ಮ ಗಂಡನನ್ನು ಬಿಟ್ಟು ಬೇರೆ ಆಶ್ರಯವಿರಲಿಲ್ಲ. ಆತ್ಮವನ್ನು ಅರಿತ ಸೌಭರಿ ಮುನಿಯು ಕಾಡಿಗೆ ಹೋಗಿ ಘೋರ ತಪಸ್ಸನ್ನು ಆಚರಿಸಿದನು. ಸಾವಿನ ಸಮಯದ ಬೆಂಕಿಯಲ್ಲಿ ದಹಿಸಿ ಹೋದನು. ತನ್ಮೂಲಕ ತನ್ನನ್ನು ಅಂತಿಮವಾಗಿ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಿಸಿಕೊಂಡನು. ಪರೀಕ್ಷಿತ ಮಹಾರಾಜನೇ, ಸೌಭರಿ ಮುನಿಯು ಆಧ್ಯಾತ್ಮಿಕ ಗತಿಯತ್ತ ಮುನ್ನಡೆಯುತ್ತಿರುವುದನ್ನು ಅವನ ಪತ್ನಿಯರು ಕಂಡರು. ಆತನ ಆಧ್ಯಾತ್ಮಿಕ ಶಕ್ತಿಯಿಂದ ಅವರೂ ಕೂಡ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಿದರು. ಹೇಗೆಂದರೆ ಬೆಂಕಿ ಆರಿದಾಗ ಜ್ವಾಲೆಗಳು ಸ್ಥಗಿತವಾಗುತ್ತವೆ. ಇಲ್ಲಿಗೆ ಶ್ರೀಮದ್ ಭಾಗವತದ 9 ಸ್ಕಂಧದ ಸೌಭರಿ ಮುನಿಯ ಅವನತಿ ಎಂಬ 6 ಅಧ್ಯಾಯದ ಅನುವಾದವು ಮುಗಿಯಿತು.